ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ ಮೂರನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಭಾಗದ ಒಂದನೇ ಘಟಕವನ್ನು ಪಾಠ ಮಾಡುವವರು ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಸುರೇಶ್ ಸಿ. ಈಗ ಕೇಳೋಣ ಒಂದನೇ ಸಂಚಿಕೆ.
ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಗೆ ಸ್ವಾಗತ. ಈ ದಿನದ ತರಗತಿಯಲ್ಲಿ ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತಾತ್ಮಕ ಮತ್ತು ಸಂಖ್ಯಾಶಾಸ್ತ್ರೀಯ ವಿಧಾನಗಳು ಎಂಬ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರಲ್ಲಿ ಪ್ರಥಮ ಅಧ್ಯಾಯವಾದ ಆರ್ಥಿಕ ವಿಶ್ಲೇಷಣೆಯ ಸಾಧನಗಳು ಎಂಬ ಅಧ್ಯಯನದ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತಹ ವಿಷಯ ವಸ್ತು ಯಾವ್ಯಾವು ಅಂತಂದರೆ, ಗಣಿತಾತ್ಮಕ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪ, ಆರ್ಥಿಕ ಸಿದ್ಧಾಂತಗಳಲ್ಲಿ ಗಣಿತದ ಪಾತ್ರ, ನೆಕ್ಸ್ಟು ಕಾರ್ಯಗಳು ಮತ್ತು ಕಾರ್ಯಾತ್ಮಕ ಸಂಬಂಧಗಳು, ಸರಳ ರೇಖೆ ಮತ್ತು ವಕ್ರರೇಖಾ ಬಿಂಬಕ ಕಾರ್ಯಗಳು, ಸೊ ಅದರಲ್ಲಿ ಬೇಡಿಕೆ ಮತ್ತು ಪೂರೈಕೆ ಬಿಂಬಕ ಅಥವಾ ಕಾರ್ಯ ಅಂತೇಳಿ ಪರಿಗಣಿಸ್ತೀವಿ. ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಎರಡು ಅಂಶಗಳು ಅಂತಂದರೆ, ಒಂದು ದ್ರವ್ಯ ದೊಲವಿನ ಕಾರ್ಯಗಳು ಮತ್ತು ಉತ್ಪಾದನಾ ಸಾಧ್ಯತಾ ರೇಖೆ ಮತ್ತು ಔದ್ಯಾಸೀನ ರೇಖೆ ಉದಾಹರಣೆಗಳ ಬಗ್ಗೆ ತಿಳ್ಕೊಳ್ತೀವಿ. ನೆಕ್ಸ್ಟು ಬರ್ತಕ್ಕಂತಹ ಮತ್ತೊಂದು ಪರಿಕಲ್ಪನೆ ಇದರಲ್ಲಿ ಯಾವುದು ಅಂತಂದರೆ, ಗಣಗಳ ಪರಿಕಲ್ಪನೆ. ಸೊ ಗಣಗಳು ಅಂತಂದರೆ ಏನು, ಅದರ ಅರ್ಥ, ಅದರ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ತೀವಿ. ಸೊ ವಿಶೇಷವಾಗಿ ಇಲ್ಲಿ ಯೂನಿಯನ್ ಆಫ್ ಸೆಟ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ, ಅಂದರೆ ಗಣಗಳ ಸಂಯೋಜನೆ ಮತ್ತು ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ತೀವಿ. ಅಂದರೆ ಗಣಗಳ ಛೇದನೆ, ಗಣಗಳ ಸಂಯೋಜನೆ ಮತ್ತು ಗಣಗಳ ಛೇದನ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಸೊ ಈಗ ಈ ತರಗತಿಯಲ್ಲಿ ಬರ್ತಕ್ಕಂತಹ ಪ್ರಥಮ ಪರಿಕಲ್ಪನೆಯಾದಂತಹ ಗಣಿತಾತ್ಮಕ ಅರ್ಥಶಾಸ್ತ್ರದ ವ್ಯಾಪ್ತಿ ಮತ್ತು ಸ್ವರೂಪದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗಾಗಲೇ ತಿಳ್ಕೊಂಡಿರೋ ರೀತಿಯಲ್ಲಿ ಗಣಿತದ ಪರಿಕಲ್ಪನೆಯನ್ನು ಅರ್ಥಶಾಸ್ತ್ರದಲ್ಲಿ ಹೇಗೆ ಬಳಸ್ಬೋದು ಅಂತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಸೊ ಈ ವಿಷಯ ವಸ್ತು ಇರತಕ್ಕಂಥದ್ದನ್ನು ಗಮನಿಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತಶಾಸ್ತ್ರದ ಬಳಕೆ ವ್ಯಾಪಕವಾಗಿ ಹೆಚ್ಚಾಗ್ತಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಸಾಮಾನ್ಯವಾಗಿ ಅರ್ಥಶಾಸ್ತ್ರಕ್ಕೆ ಒಂದು ವಿಜ್ಞಾನದ ಸ್ಥಾನಮಾನ ಗಳಿಸಿಕೊಡುವಲ್ಲಿ ಗಣಿತಶಾಸ್ತ್ರದ ಪಾತ್ರವು ಬಹುಮಟ್ಟಿಗೆ ಇದೆ ಎಂದರೆ ತಪ್ಪಾಗುವುದಿಲ್ಲ. ಗಣಿತದ ಬಳಕೆಯಿಂದ ಅರ್ಥಶಾಸ್ತ್ರದಲ್ಲಿ ಮತ್ತಷ್ಟು ಹೆಚ್ಚು ನಿಖರತೆ ಬರಲು ಸಾಧ್ಯವಾಗುತ್ತದೆ. ಯಾಕೆ ಈ ಗಣಿತಶಾಸ್ತ್ರದಲ್ಲಿ ಗಣಿತಶಾಸ್ತ್ರದ ಪರಿಕಲ್ಪನೆಗಳನ್ನು ಅರ್ಥಶಾಸ್ತ್ರದಲ್ಲಿ ವ್ಯಾಪಕವಾಗಿ ಹೇಗೆ ಬಳಕೆ ಮಾಡ್ಕೊಳ್ತೀವಿ ಅಂತಂದರೆ, ಅಥವಾ ಗಣಿತದ ವಿಷಯ ವಸ್ತುವನ್ನು ಸರಳೀಕರಣಗೊಳಿಸೋದಕ್ಕೆ ಹೇಗೆ ಗಣಿತದ ಜ್ಞಾನವನ್ನು ಬಳಕೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಪರಿಗಣಿಸ್ತಕ್ಕಂಥದ್ದಾದರೆ, ಪದಗಳಿಗೆ ಬದಲಾಗಿ ಚಿಹ್ನೆಗಳನ್ನು ಬಳಸ್ತೇವೆ, ಅದೇ ರೀತಿ ವಾಕ್ಯಗಳಿಗೆ ಬದಲಾಗಿ ಸಮೀಕರಣಗಳನ್ನು ಬಳಸ್ತೇವೆ, ಮತ್ತು ದೀರ್ಘವಾದ ವಿವರಣೆಗಳನ್ನು ನೀಡೋದಕ್ಕೆ ಬದಲಾಗಿ ಗಣಿತಾತ್ಮಕ ಜ್ಞಾನವನ್ನು ಅರ್ಥಶಾಸ್ತ್ರದಲ್ಲಿ ಬಳಕೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ನಕ್ಷೆಗಳ ಮೂಲಕವಾಗಿ ನಿರೂಪಿಸಲು ಉಪಯೋಗಿಸ್ತೀವಿ ಅಂತಕ್ಕಂಥದ್ದನ್ನು ಪರಿಗಣಿಸ್ಬೋದು. ಅಂದರೆ ಹೀಗೆ ಗಣಿತದ ಕೆಲವೊಂದು ತಂತ್ರಗಳನ್ನು ಆರ್ಥಿಕ ವಿಶ್ಲೇಷಣೆಯನ್ನು ವಿಶ್ಲೇಷಣೆ ಮಾಡುವ ನಿಟ್ಟಿನಲ್ಲಿ ಬಳಕೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ಪರಿಗಣಿಸ್ತೀವಿ. ಹಾಗಾಗಿ ಆರ್ಥಿಕ ವಿಶ್ಲೇಷಣೆ ಅಂತಕ್ಕಂಥದ್ದು ತುಂಬ ಸರಳವಾಗಿದೆ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಹಾಗೆಯೇ ಅರ್ಥಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಈ ಎರಡೂ ವಿಷಯಗಳನ್ನು ಒಳಗೊಂಡಿರ್ತಕ್ಕಂತಹ ಶಾಸ್ತ್ರವನ್ನು ಮಾಪನ ಶಾಸ್ತ್ರ ಅಂತೇಳಿ ಕರಿತೀವಿ. ಇದನ್ನು ಎಕನಾಮೆಟ್ರಿಕ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಸೊ ಇತ್ತೀಚೆಗೆ ಈ ವಿಷಯ ಹೆಚ್ಚು ಮನ್ನಣೆಯನ್ನು ಪಡ್ಕೊತಿರ್ತಕ್ಕಂಥ ಒಂದು ವಿಷಯ ಅಂತೇಳಿ ಪರಿಗಣಿಸಬೇಕಾಗಿರ್ತಕ್ಕಂಥ ಅಂಶ. ಹಾಗೆಯೇ ಗಣಿತದ ತಂತ್ರಗಳನ್ನು ಅರ್ಥಶಾಸ್ತ್ರದಲ್ಲಿ ಬಳಸಿಕೊಳ್ಳುವುದನ್ನು ಗಣಿತಾತ್ಮಕ ಅರ್ಥಶಾಸ್ತ್ರ ಎಂದು ಕರೀತೇವೆ. ಅಂದರೆ ಗಣಿತದಲ್ಲಿರ್ತಕ್ಕಂತಹ ಹಲವಾರು ಪರಿಕಲ್ಪನೆಗಳು, ಚಿಹ್ನೆಗಳಾಗಿರ್ಬೋದು, ಸಮೀಕರಣಗಳಾಗಿರ್ಬೋದು ಅಥವಾ ನಕ್ಷೆಗಳಾಗಿರ್ಬೋದು, ಕೆಲವೊಂದು ಗಣಿತದ ತಂತ್ರಗಳನ್ನು ಅರ್ಥಶಾಸ್ತ್ರದ ವಿಶ್ಲೇಷಣೆಯಲ್ಲಿ ಬಳಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಆರ್ಥಿಕ ಜ್ಞಾನವನ್ನು ಸರಳೀಗೊಳಿಸ್ತಕ್ಕಂಥದ್ದನ್ನು, ಆರ್ಥಿಕ ವಿಶ್ಲೇಷಣೆಯನ್ನು ಸರಳೀಕರಣಗೊಳಿಸ್ತಕ್ಕಂಥದ್ದನ್ನು ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತೇಳಿ ಪರಿಗಣಿಸ್ತೀವಿ. ಆರ್ಥಿಕ ವಿಶ್ಲೇಷಣೆಯಲ್ಲಿ ಹೆಚ್ಚು ಪ್ರಯೋಗದಲ್ಲಿರುವಂತಹ ಕೆಲವು ಪ್ರಮುಖ ಗಣಿತದ ಪರಿಭಾವನೆಗಳನ್ನು ಈ ಅಧ್ಯಯನದಲ್ಲಿ ಪರಿಚಯ ಮಾಡಿಕೊಳ್ಳೋಣ ವಿದ್ಯಾರ್ಥಿಗಳೇ. ಸೊ ಅದರಲ್ಲಿ ಮೊದಲನೇದಾಗಿ ಗಣಿತಾತ್ಮಕ ಅರ್ಥಶಾಸ್ತ್ರದ ಬೆಳವಣಿಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗ್ರೋತ್ ಆಫ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂದರೆ, ಸೊ ಈ ಗಣಿತದ ಪರಿಕಲ್ಪನೆಗಳನ್ನು ಕಾಲಾನಂತರದಲ್ಲಿ ಹೇಗೆ ಅರ್ಥಶಾಸ್ತ್ರದಲ್ಲಿ ಬಳಕೆಯನ್ನ ಮಾಡ್ಕೊಳ್ತಾ ಬಂದಿದ್ದಾರೆ. ಸೊ ಅದನ್ನ ಮೊಟ್ಟ ಮೊದಲಿಗೆ ಬಳಸಿದವರು ಯಾರು, ಸೊ ಯಾವ ಸಂದರ್ಭದಲ್ಲಿ ಈ ಗಣಿತದ ಜ್ಞಾನವನ್ನ ಅರ್ಥಶಾಸ್ತ್ರದಲ್ಲಿ ಬಳಕೆ ಮಾಡ್ತೀವಿ ಅಂತಕ್ಕಂಥ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತದ ತತ್ವಗಳನ್ನು ಉಪಯೋಗಿಸುವ ಜ್ಞಾನದ ಶಾಖೆಯನ್ನು ಗಣಿತದ ಅರ್ಥಶಾಸ್ತ್ರ ಅಥವಾ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಪರಿಗಣಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ಈ ವಿಷಯ ಅರ್ಥಶಾಸ್ತ್ರ ಮತ್ತು ಗಣಿತದ ಸಂಯೋಜನೆಯಿಂದ ಹುಟ್ಟಿದೆ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಸೊ ನಾವೀಗಾಗಲೇ ತಿಳ್ಕೊಂಡಂತೆ ಗಣಿತದ ಜ್ಞಾನವನ್ನು ಅರ್ಥಶಾಸ್ತ್ರದಲ್ಲಿ ಬಳಸುವಂತಹ ಪ್ರಯೋಗಿಸುವಂತಹ ಒಂದು ವಿಷಯವನ್ನೇ ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತೇಳಿ ಪರಿಗಣಿಸ್ತೀವಿ. ಗಣಿತದ ಬಳಕೆಯು ಆರ್ಥಿಕ ಸಿದ್ಧಾಂತಗಳನ್ನು ಹೇಗೆ ಸರಳಗೊಳಿಸುತ್ತೆ ಅಂತಕ್ಕಂಥದ್ದನ್ನು ಇದರಲ್ಲಿ ತಿಳ್ಕೊಳ್ತೀವಿ. ಹಾಗೆ ವಿಷಯವನ್ನು ಹೇಗೆ ನಿಖರಗೊಳಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ಇದರಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಆರ್ಥಿಕ ಸಿದ್ಧಾಂತಕ್ಕೆ ಖಚಿತವಾದ ಮತ್ತು ಸ್ಪಷ್ಟವಾದ ರೂಪವನ್ನು ನೀಡುವ ಕಾರ್ಯದಲ್ಲಿ ಗಣಿತಾತ್ಮಕ ಅರ್ಥಶಾಸ್ತ್ರವು ನಿರ್ಣಾಯಕವಾದಂತಹ ಪಾತ್ರವನ್ನು ನಿರ್ವಹಿಸುತ್ತದೆ ಹೇಗೆ ಎಂಬ ವಿಚಾರವನ್ನು ಸೊ ಈ ವಿಷಯದಲ್ಲಿ ತಿಳ್ಕೊಳ್ತೀವಿ. ಈ ಗಣಿತಾತ್ಮಕ ಅರ್ಥಶಾಸ್ತ್ರ ಎಂಬ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ಬಳಸಿದಂತಹ ಕೀರ್ತಿ ಸೀಮಾಂತ ಪಂಥದ ಅಗ್ರಗಣ್ಯ ಅರ್ಥಶಾಸ್ತ್ರಜ್ಞನಾದಂತಹ ವಿಲಿಯಂ ಸ್ಟ್ಯಾನ್ಲೆ ಜೀವನ್ಸ್ ರವರಿಗೆ ಸಲ್ಲುತ್ತದೆ. ಸೊ ವಿಲಿಯಂ ಸ್ಟ್ಯಾನ್ಲೆ ಜೀವನ್ಸ್ ತುಷ್ಟಿಗುಣ ಸಿದ್ಧಾಂತದಲ್ಲಿ ಈ ಪರಿಕಲ್ಪನೆಯನ್ನು ವ್ಯಾಪಕವಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಸೊ ತುಷ್ಟಿಗುಣ ಅಂತಂದರೆ ಯಾವ ವಸ್ತುವಿನಲ್ಲಿ ಮಾನವನ ಬಯಕೆಯನ್ನು ಈಡೇರಿಸುವಂತಹ ಶಕ್ತಿ ಇರುತ್ತೋ ಅದನ್ನು ತುಷ್ಟಿಗುಣ ಅಂತೇಳಿ ಕರಿತೀವಿ. ಈ ತುಷ್ಟಿಗುಣ ಪರಿಕಲ್ಪನೆಯನ್ನು ಅನುಭೋಗಿಯ ವರ್ತನೆಯ ಸಿದ್ಧಾಂತವನ್ನು ವಿಶ್ಲೇಷಣೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಇರಬಹುದು, ಸಮಸೀಮಾಂತ ತುಷ್ಟಿಗುಣ ನಿಯಮ ಆಗಿರ್ಬೋದು, ಅಥವಾ ಅನುಭೋಗಿಯ ತೃಪ್ತಿಯ ಗರಿಷ್ಠ ತತ್ವ ಅಂತೇಳಿ ಕರಿತೀವಿ, ಅಥವಾ ಗರಿಷ್ಠ ನಿಯಮ ಅಂತೇಳಿ ಕರಿತೀವಿ, ಅಥವಾ ಅನುಭೋಗಿಯ ಅಧಿಕ ತೃಪ್ತಿ. ಈ ಪರಿಕಲ್ಪನೆಗಳಲ್ಲಿ ವ್ಯಾಪಕವಾಗಿ ಈ ಗಣಿತಾತ್ಮಕ ಜ್ಞಾನವನ್ನು ವಿಲಿಯಂ ಸ್ಟ್ಯಾನ್ಲೆ ಜೀವನ್ಸ್ ಅವರು ಬಳಕೆ ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಹಾಗೆಯೇ ಅರ್ಥಶಾಸ್ತ್ರ ಒಂದು ವಿಜ್ಞಾನ ಎಂದು ಪರಿಗಣಿಸಬೇಕಾದರೆ ಅದೊಂದು ಗಣಿತಾತ್ಮಕವಾದಂತಹ ವಿಷಯವಾಗಬೇಕು ಅಂತಕ್ಕಂಥ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ಬೋದು. ಅಂದರೆ ಅತ್ಯಂತ ನಿಖರವಾದಂತಹ ಸತ್ಯಾಂಶವನ್ನು ಸ್ಪಷ್ಟವಾಗಿ ಸ್ಪಷ್ಟಪಡಿಸುವಂತಹ ಒಂದು ವಿಷಯವಾದಂತಹ ಸಂದರ್ಭದಲ್ಲಿ ಮಾತ್ರ ಅರ್ಥಶಾಸ್ತ್ರಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಪರಿಗಣಿಸ್ತೇವೆ. ಸೊ ಈ ಗಣಿತಾತ್ಮಕ ಜ್ಞಾನವನ್ನು 19ನೇ ಶತಮಾನದ ಕೊನೆಯಲ್ಲಿ ತುಂಬ ಜನಪ್ರಿಯಗೊಳಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ, ಅದರಲ್ಲೂ ಅರ್ಥಶಾಸ್ತ್ರದಲ್ಲಿ ವ್ಯಾಪಕವಾಗಿ ಬಳಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ, ಆಲ್ಫ್ರೆಡ್ ಮಾರ್ಷಲ್, ನೆಟ್ ವಿಕ್ಸೆಲ್, ಎಡ್ಜ್ವರ್, ಕ್ಯಾರಟೋ, ಎರ್ವಿಂಗ್ ಫಿಶರ್, ಸ್ಲೆಟಸ್ಕಿ, ಗೆಸ್ಟೋ ಕ್ಯಾಸಲ್. ಸೊ ಮೊದಲಾದ ಆರ್ಥಿಕ ಚಿಂತಕರು ಆರ್ಥಿಕ ಸಿದ್ಧಾಂತಗಳ ವಿಶ್ಲೇಷಣೆಯಲ್ಲಿ ಗಣಿತಾತ್ಮಕ ಪರಿಕಲ್ಪನೆಗಳನ್ನು ವ್ಯಾಪಕವಾಗಿ ಬಳಸಿದ್ದಾರೆ. ಹಾಗೆಯೇ 1960ರ ನಂತರ ಅರ್ಥಶಾಸ್ತ್ರದಲ್ಲಿ ಗಣಿತದ ಉಪಯೋಗವು ಮಹತ್ವವನ್ನು ಗಳಿಸುತ್ತಿದೆ ಎಂದರೆ ತಪ್ಪಾಗಲಾರದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅರ್ಥಶಾಸ್ತ್ರದ ಹಲವಾರು ಶಾಖೆಗಳು ತನ್ನ ಜನಪ್ರಿಯತೆಯನ್ನು ಅಥವಾ ಮನ್ನಣೆಯನ್ನು ವ್ಯಾಪಕವಾಗಿ ಪಡ್ಕೊಳ್ತಾ ಇದ್ದಾವೆ. ಸೊ ಅದೇ ರೀತಿ ಈ ಅರ್ಥಶಾಸ್ತ್ರದ ಒಂದು ಶಾಖೆಯಾದಂತಹ ಗಣಿತಾತ್ಮಕ ಅರ್ಥಶಾಸ್ತ್ರವು ಸಹ 1960ರ ದಶಕದಿಂದೀಚೆಗೆ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಳ್ತಿರ್ತಕ್ಕಂಥದ್ದು ಅಥವಾ ಮನ್ನಣೆಯನ್ನು ಪಡ್ಕೊಳ್ತಿರ್ತಕ್ಕಂಥದ್ದನ್ನು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ವಿದ್ಯಾರ್ಥಿಗಳೇ, ಸೊ ನಾವಿಲ್ಲಿಯವರೆಗೆ ಗಣಿತಾತ್ಮಕ ಅರ್ಥಶಾಸ್ತ್ರದ ಬೆಳವಣಿಗೆ ಅಂದರೆ ಅರ್ಥಶಾಸ್ತ್ರದಲ್ಲಿ ಗಣಿತವನ್ನು ಹೇಗೆ ಬಳಕೆ ಮಾಡಿಕೊಂಡ್ರು ಅಂತಕ್ಕಂಥ ಅದರ ಹಿನ್ನೆಲೆಯ ಬಗ್ಗೆ ತಿಳ್ಕೊಂಡ್ವು. ವಿದ್ಯಾರ್ಥಿಗಳೇ, ಸೊ ಈಗ ನಾವು ಗಣಿತೀಯ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ನೇಚರ್ ಅಂಡ್ ಸ್ಕೋಪ್ ಆಫ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್. ಗಣಿತೀಯ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ಒಂದು ಭಾಗ ಅಂತೇಳಿ ಪರಿಗಣಿಸ್ತೀವಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಅತಿ ವೇಗವಾಗಿ ಪ್ರಬುದ್ಧಮಾನಕ್ಕೆ ಬರುತ್ತಿರುವ ಮತ್ತು ಜನಪ್ರಿಯವಾಗುತ್ತಿರುವ ಒಂದು ಶಾಖೆ ಎಂದರೆ ತಪ್ಪಾಗಲಾರದು. ಗಣಿತಶಾಸ್ತ್ರವನ್ನು ಅರ್ಥಶಾಸ್ತ್ರದಲ್ಲಿ ಬಳಸುತ್ತಿರುವುದರಿಂದ ಆರ್ಥಿಕ ವಿಚಾರಗಳ ಸ್ಪಷ್ಟತೆಯನ್ನು ನಿಖರತೆಯನ್ನು ಪಡೆಯಲು ಮತ್ತು ಭವಿಷ್ಯದ ದಿಕ್ಕನ್ನು ತಿಳಿಯಲು ಸಹಾಯಕವಾಗುತ್ತದೆ. ಉದಾಹರಣೆಗೆ ಗಣಿತಾತ್ಮಕ ಜ್ಞಾನವನ್ನು ಹೇಗೆ ಅರ್ಥಶಾಸ್ತ್ರದಲ್ಲಿ ಬಳಸ್ತೀವಿ ಅಂತಂದ್ರೆ, ಡಿ ಇಸ್ ಈಕ್ವಲ್ ಫಂಕ್ಷನ್ ಆಫ್ ಪಿ, ಡಿ ಇಸ್ ಈಕ್ವಲ್ ಎಫ್ ಇಂಟು ಪಿ ಅಂತೇಳಿ ಸಮೀಕರಣವನ್ನ ತಿಳಿಸಿದಾಗ, ಸೊ ಅದರಲ್ಲಿ ಪಿ ಎಂಬುದನ್ನ ಸ್ವತಂತ್ರ ಚಾಲಕ ಅಂತೇಳಿ ಕರಿತೀವಿ, ಡಿ ಎಂಬುದನ್ನ ಅವಲಂಬಿ ಚಾಲಕ ಅಂತೇಳಿ ಕರಿತೀವಿ. ಡಿ ಎಂಬುದು ಒಂದು ವಸ್ತುವಿನ ಬೇಡಿಕೆಯನ್ನ ಪ್ರತಿನಿಧಿಸಿದರೆ, ಪಿ ಎಂಬುದು ಆ ವಸ್ತುವಿನ ಬೆಲೆಯನ್ನ ತಿಳಿಸುತ್ತೆ, ಎಫ್ ಎಂಬುದು ಅದರ ಕಾರ್ಯಾವಲಂಬಿ ಸಂಬಂಧವನ್ನು ತಿಳಿಸುತ್ತೆ. ಅಂದರೆ ಪಿ ಸ್ವತಂತ್ರ ಚಾಲಕವಾಗಿದ್ದು ಪಿ ಅಲ್ಲಾದಂತಹ ಬದಲಾವಣೆ, ಅಂದರೆ ಒಂದು ವಸ್ತುವಿನಲ್ಲಾದಂತಹ ಬದಲಾವಣೆಯು ಆ ವಸ್ತುವಿನ ಬೇಡಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾವು ಸಮೀಕರಣದ ಮೂಲಕವಾಗಿ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಗಣಿತದ ತಂತ್ರವನ್ನು ವ್ಯಾಪಕವಾಗಿ ಆರ್ಥಿಕ ವಿಚಾರಗಳ ವಿಶ್ಲೇಷಣೆಯಲ್ಲಿ ಬಳಕೆ ಮಾಡ್ತಿದ್ದೀವಿ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಸೊ ಈ ಗಣಿತೀಯ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು ಅಂದರೆ, ಮೊದಲನೇದಾಗಿ ಅನುಭೋಗ, ಕನ್ಸಂಪ್ಷನ್ ಅಂತೇಳಿ ಕರಿತೀವಿ. ಗಣಿತೀಯ ತಂತ್ರಗಳನ್ನು ಬಳಸಿ ಅನುಭೋಗದ ವಿಶ್ಲೇಷಣೆಯನ್ನು ಸಮರ್ಪಕವಾಗಿ ವಿಶ್ಲೇಷಿಸಬಹುದಾಗಿದೆ. ಸೊ ಅನುಭೋಗದ ವಿಶ್ಲೇಷಣೆಯಲ್ಲಿ ಬರತಕ್ಕಂತಹ ಅಂಶಗಳು ಯಾವ್ಯಾವು ಅಂತಂದರೆ, ಉದಾಹರಣೆಗೆ ಸರಾಸರಿ ಅನುಭೋಗ ಮತ್ತು ಸೀಮಂತ ಅನುಭೋಗ. ಸರಾಸರಿ ಅನುಭೋಗ ಎಂದರೆ, ಸೊ ಒಂದು ನಿರ್ದಿಷ್ಟ ಸಮಯದಲ್ಲಿ ಅನುಭೋಗಿಸಲಾದಂತಹ ಒಟ್ಟು ಸರಕುಗಳು ಡಿವೈಡೆಡ್ ಬೈ ಅನುಭೋಗಿಸಲಾದಂತಹ ಜನಸಂಖ್ಯೆಯ ಪ್ರಮಾಣ. ಅಂದರೆ ಸರಾಸರಿ ಅನುಭೋಗ ಅಂತಕ್ಕಂಥದ್ದು ಪರಿಕಲ್ಪನೆ ಆಗಿರ್ಬೋದು, ಅಥವಾ ಸೀಮಂತ ಅನುಭೋಗ ಆಗಿರ್ಬೋದು. ಸೊ ಅದೇ ರೀತಿ ಅವಕಲನ ಆಗಿರ್ಬೋದು, ಬಿಂಬಕದ ಉತ್ಪಾದನೆಗಳಾಗಿರ್ಬೋದು. ಸೊ ಇವುಗಳನ್ನು ವಿಶ್ಲೇಷಣೆಯನ್ನು ಮಾಡಲು ಅನುಭೋಗದ ಪರಿಕಲ್ಪನೆಯಲ್ಲಿ ಗಣಿತಾತ್ಮಕ ಜ್ಞಾನವನ್ನು ವ್ಯಾಪಕವಾಗಿ ಬಳಕೆ ಮಾಡಿಕೊಳ್ತೇವೆ. ಸೊ ಅದೇ ರೀತಿ ಬೆಲೆ ಮತ್ತು ಬೇಡಿಕೆಯ ನಡುವಿನ ಸಂಬಂಧ, ಬೆಲೆ ಮತ್ತು ಪೂರೈಕೆ ನಡುವಿನ ಸಂಬಂಧ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವಗಳನ್ನು ವಿಶ್ಲೇಷಿಸಲು ಸರಳ ರೇಖಾ ಬಿಂಬಕಗಳನ್ನು ಉಪಯುಕ್ತವಾಗಿ ಬಳಕೆ ಮಾಡಿಕೊಳ್ತೇವೆ. ಸೊ ಇವುಗಳನ್ನು ಉದಾಹರಿಸಿ ಹೇಳಬೇಕು ಅಂತಂದರೆ, ಬೆಲೆ ಮತ್ತು ಬೇಡಿಕೆಯ ನಡುವೆ ಇರತಕ್ಕಂಥ ಸಂಬಂಧ ಹೇಗಿರುತ್ತೆ? ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧವಾದಂಥ ಸಂಬಂಧ ಇರುತ್ತೆ, ಅಥವಾ ವ್ಯತಿರಿಕ್ತ ಸಂಬಂಧ ಇರುತ್ತೆ ಅಂತ ಹೇಳ್ತೇವೆ. ವ್ಯತಿರಿಕ್ತ ಸಂಬಂಧ ಅಂತಂದರೆ ತದ್ವಿರುದ್ಧವಾದಂಥ ಸನ್ನಿವೇಶ. ಸಾಮಾನ್ಯವಾಗಿ ಯಾವುದೇ ವಸ್ತುಗಳ ಬೆಲೆಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಆ ವಸ್ತುಗಳ ಬೇಡಿಕೆಯ ಪ್ರಮಾಣ ಇಳಿಮುಖ ಆಗುತ್ತೆ, ಬೆಲೆಯ ಪ್ರಮಾಣ ಕಡಿಮೆ ಆದಂಥ ಸಂದರ್ಭದಲ್ಲಿ ಆ ವಸ್ತುಗಳ ಬೇಡಿಕೆಯ ಪ್ರಮಾಣ ಹೆಚ್ಚಾಗುತ್ತೆ. ಅರ್ಥ ಆಯಿತು ಅಂತೇಳಿ ಭಾವಿಸ್ತೀನಿ ವಿದ್ಯಾರ್ಥಿಗಳೇ. ಅಂದರೆ ಬೇಡಿಕೆ ಮತ್ತು ಬೆಲೆಯ ನಡುವೆ ವಿರುದ್ಧ ಸಂಬಂಧ ಇರುತ್ತೆ. ಸೊ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪರಿಕಲ್ಪನೆ ಯಾವುದು ಅಂತಂದರೆ, ಪೂರೈಕೆ ಮತ್ತು ಬೆಲೆಯ ನಡುವೆ ಇರುವಂಥ ಸಂಬಂಧ. ಪೂರೈಕೆ ಮತ್ತು ಬೆಲೆಯ ನಡುವೆ ಯಾವ ರೀತಿಯ ಸಂಬಂಧ ಇರುತ್ತೆ ಅಂದರೆ, ನೇರವಾದಂಥ ಸಂಬಂಧ ಇರುತ್ತೆ. ಪೂರೈಕೆಯನ್ನು ಸಾಮಾನ್ಯವಾಗಿ ಉತ್ಪಾದಕರ ದೃಷ್ಟಿಯಿಂದ ಪರಿಗಣಿಸ್ತೇವೆ. ಸೊ ಯಾವ ಸಂದರ್ಭದಲ್ಲಿ ಬೆಲೆ ಏರಿಕೆಯಾಗುತ್ತೋ ಅದೇ ಸಂದರ್ಭದಲ್ಲಿ ಉತ್ಪಾದಕತೆಯ ಹೆಚ್ಚಳಕ್ಕೆ ಉತ್ತೇಜನ ದೊರೆಯುತ್ತೆ. ಅಂದರೆ ಒಂದು ವಸ್ತುವಿನ ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ ಆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದಕರು ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಪ್ರೇರಿತರಾಗ್ತಾರೆ. ಸಪೋಸ್ ಉದಾಹರಣೆಗೆ, ಒಬ್ಬ ರೈತ ಬೆಳೆದಂತಹ ಟೊಮೊಟೊ ಬೆಲೆ ಪ್ರಸ್ತುತದಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನು ಪಡೆದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಆ ಟೊಮೊಟೊವನ್ನು ಬೆಳೀತಕ್ಕಂತಹ ರೈತನಿಗೆ ಉತ್ತೇಜನ ದೊರೆಯುತ್ತೆ, ಅಂದರೆ ಹೆಚ್ಚು ಉತ್ಪಾದನೆಯನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಅದೇ ರೀತಿ ಒಂದು ವೇಳೆ ಬೆಲೆ ಏನಾದರೂ ಕುಸಿತಕ್ಕೆ ಒಳಗಾದರೆ ಅಥವಾ ಕಡಿಮೆ ಆದಂಥ ಸಂದರ್ಭದಲ್ಲಿ ಆ ಬೆಳೆಯನ್ನು ಬೆಳೆಯುವಲ್ಲಿ ವಿಮುಖನಾಗ್ತಾನೆ, ಅಂದರೆ ಹಿಂದೆ ಬರ್ತಾನೆ, ಅಥವಾ ಆ ಬೆಳೆಯನ್ನು ಬೆಳೀತಕ್ಕಂಥದ್ದನ್ನು ಕಡಿಮೆ ಮಾಡ್ತಾನೆ ಅಥವಾ ಬೆಳೆಯೋದನ್ನೇ ನಿಲ್ಲಿಸ್ತಾನೆ ಅಂತಕ್ಕಂಥದ್ದನ್ನು ಪರಿಗಣಿಸ್ಬೋದು. ಹೀಗೆ ಬೆಲೆ ಮತ್ತು ಬೇಡಿಕೆ ನಡುವೆ ಇರತಕ್ಕಂಥ ಸಂಬಂಧ ವಿರುದ್ಧವಾಗಿರುತ್ತೆ. ಸೊ ಇದನ್ನು ಅನುಭೋಗ್ಯ ದೃಷ್ಟಿಕೋನದಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಯಾಕೆಂದರೆ ಒಂದು ವಸ್ತುವಿಗೆ ಬೇಡಿಕೆಯನ್ನು ವ್ಯಕ್ತಪಡಿಸ್ತಕ್ಕಂಥವನು ಅನುಭೋಗಿಯಾಗಿರ್ತಾನೆ, ಆದರೆ ಪೂರೈಕೆ ಮತ್ತು ಬೆಲೆಯ ನಡುವೆ ನೇರ ಸಂಬಂಧ ಇರುತ್ತೆ. ಸೊ ಈ ಪೂರೈಕೆಯನ್ನು ಉತ್ಪಾದಕರ ದೃಷ್ಟಿಕೋನದಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ವಿಶೇಷವಾಗಿ ಪರಿಗಣಿಸ್ತೀವಿ. ಅದೇ ರೀತಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೇನು ಅಂದರೆ, ಸೊ ಇಲ್ಲಿ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದಲ್ಲಿ ಪ್ರಮುಖವಾಗಿ ಮೂರು ವಿಧಗಳನ್ನು ತಿಳ್ಕೊಳ್ತೀವಿ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ನೆಕ್ಸ್ಟು ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಮತ್ತು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ. ಅಂದರೆ ಇಲ್ಲಿ ಎರಡು ಚಲಕಗಳ ನಡುವೆ ಇರತಕ್ಕಂತಹ ಅನುಪಾತವನ್ನು, ಬದಲಾವಣೆಯ ಅನುಪಾತವನ್ನು ಮಾಪನ ಮಾಡೋದಕ್ಕೆ ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಬಳಕೆ ಮಾಡಿಕೊಳ್ತೀವಿ ಅಂತೇಳಿ ಪರಿಗಣಿಸಬಹುದು. ಉದಾಹರಣೆಗೆ, ಬೆಲೆಯಲ್ಲಾದಂತಹ ಶೇಕಡವಾರು ಬದಲಾವಣೆಗನುಗುಣವಾಗಿ ಬೇಡಿಕೆಯಲ್ಲಾಗುವಂತಹ ಶೇಕಡವಾರು ಬದಲಾವಣೆಯನ್ನು ಮಾಪನ ಮಾಡುವುದೇ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿಬೋದು. ಉದಾಹರಣೆಗೆ, ಬೆಲೆಯಲ್ಲಿ 10% ಅಷ್ಟು, ಶೇಕಡ 10% ಏರಿಕೆಯಾದಂಥ ಸಂದರ್ಭದಲ್ಲಿ ಬೇಡಿಕೆಯಲ್ಲಿ ಶೇಕಡ 8% ಬದಲಾವಣೆ ಆಯಿತು ಅಂತಕ್ಕಂಥದ್ದನ್ನು ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಮೂಲಕವಾಗಿ ವಿಶ್ಲೇಷಣೆ ಮಾಡಬಹುದಾಗಿದೆ. ನೆಕ್ಸ್ಟು ಎರಡನೇ ಅಂಶ, ಉತ್ಪಾದನೆ, ಪ್ರೊಡಕ್ಷನ್. ಉತ್ಪಾದನಾ ಚಟುವಟಿಕೆಗಳಲ್ಲಿ ಸರಳ ರೇಖಾಬಿಂಬಕ ಯೋಜನೆ, ವಕ್ರರೇಖಾಬಿಂಬಕಗಳನ್ನು ಬಳಸಿ ಉತ್ಪಾದನಾಂಗಗಳ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ ಉತ್ಪಾದನೆಯ ಪ್ರಮಾಣ, ಉತ್ಪಾದನಾಂಗಗಳ ದಕ್ಷತೆಯನ್ನು ತಿಳಿಯಲು ಈ ಗಣಿತಾತ್ಮಕ ಅರ್ಥಶಾಸ್ತ್ರದ ಜ್ಞಾನ ಹೆಚ್ಚು ಉಪಯುಕ್ತವಾಗುತ್ತದೆ ಎಂಬುದನ್ನು ತಿಳಿಯಬಹುದು. ಅಂದರೆ ಯಾವುದೇ ವಸ್ತುವನ್ನು ಉತ್ಪಾದನೆಯನ್ನು ಮಾಡಬೇಕಾದಾಗ ಪ್ರಮುಖವಾಗಿ 4 ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಳ್ಬೇಕಾಗುತ್ತೆ. ಆ ಉತ್ಪಾದನಾಂಗಗಳು ಯಾವ್ಯಾವು ಅಂತಂದರೆ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಈ 4 ಉತ್ಪಾದನಾಂಗಗಳು ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ತೀವಿ, ಮತ್ತು ಒಂದು ಉತ್ಪಾದನಾಂಗ ಮತ್ತೊಂದು ಉತ್ಪಾದನಾಂಗದ ನಡುವೆ ಇರುವಂತಹ ಸಂಬಂಧಗಳೇನು ಎಂಬುದನ್ನು ವಿಶ್ಲೇಷಣೆಯನ್ನು ಮಾಡಲು ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ಬಳಕೆ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ತಿಳಿಬೇಕಾಗಿರ್ತಕ್ಕಂಥ ಅಂಶ ಏನು ಅಂತಂದರೆ, ಯಾವುದೇ ಉತ್ಪಾದನೆಯನ್ನು ಕೈಗೊಳ್ಳಬೇಕಾದರೂ ಈ 4 ಉತ್ಪಾದನಾಂಗಗಳ ಬಳಕೆಯನ್ನು ಮಾಡಬೇಕಾಗುತ್ತೆ. ಆದರೆ ಈ ಉತ್ಪಾದನಾಂಗಗಳ ನಡುವೆ ಇರತಕ್ಕಂತಹ ಸಂಬಂಧಗಳೇಗಿರುತ್ತೆ, ಅಂದರೆ ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ತೀವಿ, ಸೊ ಈ 4 ಉತ್ಪಾದನಾಂಗಗಳನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಉತ್ಪಾದನೆಯನ್ನು ಹೇಗೆ ಕೈಗೊಳ್ತೀವಿ ಅಂತಕ್ಕಂಥದ್ದನ್ನು ನಿರೂಪಿಸೋದಕ್ಕೆ ಗಣಿತಾತ್ಮಕ ಅರ್ಥಶಾಸ್ತ್ರದ ಜ್ಞಾನವನ್ನು ಬಳಕೆ ಮಾಡಿಕೊಳ್ತೇವೆ. ಹಾಗೆಯೇ ಮೂರನೇ ಅಂಶ, ಮಾರುಕಟ್ಟೆ, ಮಾರ್ಕೆಟ್. ಮಾರ್ಕೆಟ್ ಅಥವಾ ಮಾರುಕಟ್ಟೆ ಎಂದರೇನು ಅಂತಂದರೆ, ಕೊಳ್ಳುವವರು ಮತ್ತು ಮಾರುವವರನ್ನು ಸಂಪರ್ಕಿಸುವಂತಹ ಒಂದು ಪ್ರಕ್ರಿಯೆಯನ್ನು ಮಾರುಕಟ್ಟೆ ಅಂತೇಳಿ ಕರಿತೀವಿ. ಸೊ ವಿವಿಧ ಮಾರುಕಟ್ಟೆಯ ಪ್ರಕಾರಗಳನ್ನು ಇಲ್ಲಿ ವಿಶೇಷವಾಗಿ ಪರಿಗಣಿಸಬಹುದು. ಸೊ ಅದನ್ನು ಕಾಲದ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ, ಸ್ಥಳದ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ, ಮತ್ತು ಪೈಪೋಟಿಯ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಬಹುದು. ಮಾರುಕಟ್ಟೆಯನ್ನು ಕಾಲದ ಆಧಾರದ ಮೇಲೆ ವರ್ಗೀಕರಣ ಮಾಡೋದು ಅಂದರೆ ಅತ್ಯಲ್ಪಾವಧಿ ಮಾರುಕಟ್ಟೆ ಅಂತೇಳಿ ಕರಿತೀವಿ. ಅಲ್ಪಾವಧಿ ಮಾರುಕಟ್ಟೆ ಅಂತಕ್ಕಂಥದ್ದು ಎರಡನೇ ವಿಧಾನ. ಮೂರನೇ ವಿಧ ದೀರ್ಘಾವಧಿಯ ಮಾರುಕಟ್ಟೆ. ನಾಲ್ಕನೇದಾಗಿ ಅತಿ ದೀರ್ಘಾವಧಿ ಮಾರುಕಟ್ಟೆ ಅಂತೇಳಿ ಪರಿಗಣಿಸ್ತೇವೆ. ಹಾಗೆ ಸ್ಥಳದ ಆಧಾರದ ಮೇಲೆ ಸ್ಥಳೀಯ ಮಾರುಕಟ್ಟೆ, ಎರಡನೇದಾಗಿ ಪ್ರಾದೇಶಿಕ ಮಾರುಕಟ್ಟೆ, ಮೂರನೇದು ದೇಶೀಯ ಮಾರುಕಟ್ಟೆ, ನೆಕ್ಸ್ಟು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತೇಳಿ ಸ್ಥಳದ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದು. ಪೈಪೋಟಿಯ ಆಧಾರದ ಮೇಲೆ ಎರಡು ವಿಧಗಳನ್ನು ಪ್ರಧಾನವಾಗಿ ವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಎರಡನೇದಾಗಿ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬರತಕ್ಕಂತಹ ಪ್ರಕಾರಗಳು ಯಾವ್ಯಾವು ಅಂತಂದರೆ, ಏಕಸ್ವಾಮ್ಯ ಮಾರುಕಟ್ಟೆ, ಸ್ವಾಮಿಯುತ ಪೈಪೋಟಿ ಮಾರುಕಟ್ಟೆ, ಜಲಜನ ಸ್ವಾಮ್ಯ ಮಾರುಕಟ್ಟೆ, ದ್ವಿಜನ ಸ್ವಾಮ್ಯ ಮಾರುಕಟ್ಟೆ ಮತ್ತು ಏಕಗ್ರಾಹಕ ಮಾರುಕಟ್ಟೆ. ವಿದ್ಯಾರ್ಥಿಗಳೇ, ಮಾರುಕಟ್ಟೆಯ ಪ್ರಕಾರಗಳು ಅಥವಾ ವರ್ಗೀಕರಣ ಹೇಗಿದೆ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಹಾಗೆಯೇ ಈ ಮಾರುಕಟ್ಟೆಯ ಪರಿಕಲ್ಪನೆಯಲ್ಲಿ ವಿವಿಧ ಮಾರುಕಟ್ಟೆಯಲ್ಲಿ ಉತ್ಪನ್ನದ ಪ್ರಮಾಣ ಮತ್ತು ಬೆಲೆ ನಿರ್ಧಾರವಾಗುವ ಬಗೆಯನ್ನು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ಬಳಕೆ ಮಾಡಿಕೊಳ್ತೇವೆ. ಅಂದರೆ ವಿವಿಧ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಶಕ್ತಿಗಳಾದಂತಹ ಸರಾಸರಿ ಬೇಡಿಕೆ ಅಥವಾ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳು ಪರಸ್ಪರ ವರ್ತಿಸುವುದರ ಮೂಲಕ ಹೇಗೆ ಉತ್ಪಾದಿತ ಸರಕಿನ ಬೆಲೆ ಮತ್ತು ಉತ್ಪಾದನೆಯ ಪ್ರಮಾಣ ನಿರ್ಧಾರವಾಗುತ್ತದೆ ಎಂಬುದನ್ನು ವಿಶ್ಲೇಷಣೆಯನ್ನು ಮಾಡಲು ಗಣಿತಾತ್ಮಕ ಜ್ಞಾನವನ್ನು ಬಳಕೆ ಮಾಡಿಕೊಳ್ತೇವೆ ಮತ್ತು ಬೆಲೆ ಮತ್ತು ಉತ್ಪನ್ನದ ಪ್ರಮಾಣದ ಮೇಲೆ ಪ್ರಭಾವ ಬೀರುವ ಪರಿಣಾಮ ವಿಶ್ಲೇಷಿಸಲು ಗಣಿತಾತ್ಮಕ ಅರ್ಥಶಾಸ್ತ್ರ ಅತ್ಯಂತ ಉಪಯುಕ್ತ ಅಂತ ಹೇಳಿ ಪರಿಗಣಿಸಬೇಕಾಗಿರ್ತಕ್ಕಂಥದ್ದು. ಅಂದರೆ ವಿವಿಧ ಮಾರುಕಟ್ಟೆಗಳಲ್ಲಿ ಉತ್ಪಾದಿತ ಸರಕುಗಳ ಬೆಲೆ ಹೇಗೆ ನಿರ್ಧಾರವಾಗುತ್ತೆ ಮತ್ತು ಉತ್ಪನ್ನದ ಪ್ರಮಾಣ ಹೇಗೆ ನಿರ್ಧಾರ ಆಗುತ್ತೆ, ಅವುಗಳ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂತಹ ಅಂಶಗಳು ಯಾವ್ಯಾವು ಎಂಬುದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಗಣಿತಾತ್ಮಕ ಅರ್ಥಶಾಸ್ತ್ರವನ್ನು ವ್ಯಾಪಕವಾಗಿ ಬಳಕೆ ಮಾಡ್ತೇವೆ. ಉದಾಹರಣೆಗೆ ಬೆಲೆಯ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳು ಅಂತಂದರೆ ಹವಾಮಾನ ಆಗಿರ್ಬೋದು, ಅನುಭೋಗಿಗಳ ಆದಾಯ ಆಗಿರ್ಬೋದು, ಅನುಭೋಗಿಗಳ ಹವ್ಯಾಸ ಆಗಿರ್ಬೋದು, ಅಭಿರುಚಿಗಳಾಗಿರ್ಬೋದು, ಫ್ಯಾಷನ್ಗಳಾಗಿರ್ಬೋದು, ಈ ಎಲ್ಲ ಅಂಶಗಳು ಪ್ರಮುಖವಾಗಿ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥ. ನಾಲ್ಕನೆಯ ಅಂಶ ರಾಷ್ಟ್ರೀಯ ಉತ್ಪನ್ನ ಅಥವಾ ಆದಾಯದ ಲೆಕ್ಕಾಚಾರ, ನ್ಯಾಷನಲ್ ಪ್ರಾಡಕ್ಟ್ ಆರ್ ಎಸ್ಟಿಮೇಷನ್ ಆಫ್ ಇನ್ಕಮ್. ರಾಷ್ಟ್ರೀಯ ಆದಾಯ ಅಂದಾಜು ಮಾಡಲು ಆದಾನ ಉತ್ಪನ್ನ ವಿಶ್ಲೇಷಣೆ ಬಳಸಲಾಗುತ್ತದೆ, ಇನ್ಪುಟ್ ಔಟ್ಪುಟ್ ಅನಾಲಿಸಿಸನ್ನು ಯೂಸ್ ಮಾಡ್ತೀವಿ. ಸೊ ಹಾಗೆ ರಾಷ್ಟ್ರದ ಒಟ್ಟು ಆದಾಯ, ಸರಾಸರಿ ಆದಾಯ, ಸೀಮಾಂತ ಆದಾಯ, ಲಾಭಗರಿಷ್ಠತೆ ವಿಶ್ಲೇಷಣೆ ನಡೆಸಲು ಬಿಂಬಕದ ಉತ್ಪನ್ನಗಳು, ಅವಕಲನ ನಿಯಮಗಳು, ಇಂಟಿಗ್ರೇಷನ್ ಗಣಗಳ ಸಿದ್ಧಾಂತಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಉದಾಹರಣೆಗೆ ಒಟ್ಟು ರಾಷ್ಟ್ರೀಯ ಆದಾಯ ಎಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಥವಾ ಒಂದು ವರ್ಷದ ಅವಧಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಉತ್ಪಾದನೆಯಾಗಲಿರುವ ಎಲ್ಲ ಅಂತಿಮ ಸರಕುಗಳ ಮಾರುಕಟ್ಟೆಯ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಎಂದು ಪರಿಗಣಿಸಬಹುದು. ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಗಣಿತಾತ್ಮಕವಾದಂತಹ ಜ್ಞಾನದ ಮೂಲಕವಾಗಿ ವಿಶ್ಲೇಷಣೆ ಮಾಡ್ತೀವಿ. ಅದೇ ರೀತಿ ತಲಾ ಆದಾಯವನ್ನು ಲೆಕ್ಕಾಚಾರ ಮಾಡಬೇಕಾದಾಗ, ಪ್ರತಿಯೊಬ್ಬ ವ್ಯಕ್ತಿಯ ಸರಾಸರಿ ಆದಾಯವನ್ನು ಅಂದಾಜು ಮಾಡಬೇಕಾದಾಗ, ಒಟ್ಟು ರಾಷ್ಟ್ರೀಯ ವರಮಾನವನ್ನು ಒಟ್ಟು ರಾಷ್ಟ್ರೀಯ ಜನಸಂಖ್ಯೆಯಿಂದ ಭಾಗಿಸಿದಾಗ ಸರಾಸರಿ ಆದಾಯ ಅಥವಾ ತಲವರಮಾನವನ್ನು ತಿಳಿಯಲು ಸಹಾಯ ಆಗುತ್ತದೆ. ಅಂದರೆ ತಲಾ ಆದಾಯ ಇಸ್ ಈಕ್ವಲ್ ಒಟ್ಟು ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ರಾಷ್ಟ್ರದ ಒಟ್ಟು ಜನಸಂಖ್ಯೆಯ ಪ್ರಮಾಣ. ಸೊ ಹೀಗೆ ಮಾಡಿದಾಗ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿಯೋದ್ರ ಮೂಲಕವಾಗಿ ಆರ್ಥಿಕ ವಿಶ್ಲೇಷಣೆಯನ್ನು ಕೈಗೊಳ್ಳಲು ಸಹಾಯ ಆಗುತ್ತೆ. ಸೊ ಇದನ್ನು ಗಣಿತಾತ್ಮಕವಾದಂಥ ಜ್ಞಾನವನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಆರ್ಥಿಕ ವಿಶ್ಲೇಷಣೆಯಲ್ಲಿ ರಾಷ್ಟ್ರೀಯ ವರಮಾನವನ್ನು ಅಥವಾ ಉತ್ಪನ್ನವನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ವೆಚ್ಚ ವಿಶ್ಲೇಷಣೆ, ಗಣಿತದಲ್ಲಿನ ಡಿಫ್ರೆನ್ಸಿಯೇಷನ್ ಅವಕಲನ ತತ್ವಗಳು, ಕನಿಷ್ಠ ವೆಚ್ಚ ವಿಶ್ಲೇಷಣೆ, ಒಟ್ಟು ವೆಚ್ಚ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ ಮೊದಲಾದ ವೆಚ್ಚ ಪರಿಕಲ್ಪನೆಗಳ ವಿಶ್ಲೇಷಣೆಯನ್ನು ನಡೆಸಲು ಗಣಿತಾತ್ಮಕ ಜ್ಞಾನವನ್ನು ವ್ಯಾಪಕವಾಗಿ ಬಳಕೆ ಮಾಡ್ತಾರೆ. ಉದಾಹರಣೆಗೆ ಒಟ್ಟು ವೆಚ್ಚ ಅಂತಂದರೆ ಏನು ಅಂದರೆ ಉತ್ಪಾದಿಸಲಾದ ಎಲ್ಲ ಸರಕುಗಳ ಉತ್ಪಾದನೆಗೆ ಮಾಡಲಾಗಿರುವ ವೆಚ್ಚವನ್ನು ಒಟ್ಟು ವೆಚ್ಚ ಅಂತೇಳಿ ಪರಿಗಣಿಸ್ತೇವೆ. ಉದಾಹರಣೆಗೆ 10 ವಸ್ತುಗಳನ್ನು ಉತ್ಪಾದನೆಯನ್ನು ಮಾಡಲು 1,000 ರೂಪಾಯಿಗಳಷ್ಟು ವೆಚ್ಚವನ್ನು ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ 100 ರೂಪಾಯಿಯಷ್ಟು ವೆಚ್ಚ ಬರ್ತಾ ಇದೆ ಅಂತಂದಾಗ, 10 ವಸ್ತುಗಳನ್ನು ಉತ್ಪಾದನೆ ಮಾಡೋದಕ್ಕೆ 1,000 ರೂಪಾಯಿಯಷ್ಟು ವೆಚ್ಚ ಆಗಿದೆ ಅಂತೇಳಿ ಭಾವಿಸಿದರೆ 10 × 100 ರೂಪಾಯಿಗಳು ಈಸ್ ಈಕ್ವಲ್ 1,000 ರೂಪಾಯಿಗಳು ಅಂತೇಳಿ ಪರಿಗಣಿಸ್ಬೋದು. ಅಂದರೆ ಒಂದು ಸರಕಿನ ಉತ್ಪಾದನೆಗೆ ಮಾಡಲಾದಂತಹ ವೆಚ್ಚ ಉತ್ಪಾದಿಸಲಾದಂಥ ಸರಕುಗಳ ಪ್ರಮಾಣ ಈಸ್ ಈಕ್ವಲ್ ಒಟ್ಟು ವೆಚ್ಚ. ಸೊ ಹೀಗೆ ಗಣಿತಾತ್ಮಕ ಜ್ಞಾನವನ್ನು ವೆಚ್ಚ ವಿಶ್ಲೇಷಣೆಯಲ್ಲಿ ಅಥವಾ ಕಾಸ್ಟ್ ಅನಾಲಿಸಿಸಲ್ಲಿ ಬಳಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಪರಿಗಣಿಸ್ಬೋದು. ನೆಕ್ಸ್ಟು ಬಂಡವಾಳ ಹೂಡಿಕೆ ಮತ್ತು ಬಡ್ಡಿದರ, ಇನ್ವೆಸ್ಟ್ಮೆಂಟ್ ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ ಮತ್ತು ಹೂಡಿಕೆ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಲು ಅವುಗಳ ಮಿತಿಗಳು ಮತ್ತು ನಿರಂತರತೆ ಪರಿಭವನೆಗಳನ್ನು ಹೆಚ್ಚು ಉಪಯುಕ್ತವಾಗಿ ವಿಶ್ಲೇಷಣೆಯನ್ನು ಮಾಡಲು ಗಣಿತಾತ್ಮಕ ಜ್ಞಾನವನ್ನು ಬಳಕೆ ಮಾಡಿಕೊಳ್ತೇವೆ. ವಿದ್ಯಾರ್ಥಿಗಳೇ, ಬಡ್ಡಿಯ ದರ ಮತ್ತು ಹೂಡಿಕೆ ನಡುವೆ ಇರತಕ್ಕಂಥ ಸಂಬಂಧವನ್ನು ವಿಶ್ಲೇಷಣೆಯನ್ನು ಮಾಡಬೇಕಾದಾಗ ಇವೆರಡರ ನಡುವೆ ವಿರುದ್ಧ ಸಂಬಂಧ ಇರುತ್ತೆ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿ ಭಾವಿಸ್ತೀವಿ. ಅಂದರೆ ಬಡ್ಡಿಯ ದರ ಕಡಿಮೆ ಆದಂಥ ಸಂದರ್ಭದಲ್ಲಿ ಹೂಡಿಕೆಯ ಪ್ರಮಾಣ ವಿಸ್ತರಣೆಯಾಗುತ್ತೆ, ಬಡ್ಡಿಯ ದರ ಹೆಚ್ಚಾದಂಥ ಸಂದರ್ಭದಲ್ಲಿ ಹೂಡಿಕೆ ಮಾಡ್ತಕ್ಕಂಥವರ ಪ್ರಮಾಣ ಕಡಿಮೆ ಆಗುತ್ತೆ, ಅಂದರೆ ಹೂಡಿಕೆಯ ಪ್ರಮಾಣ ಮಿತಗೊಳ್ಳುತ್ತೆ. ಅಂದರೆ ಯಾವಾಗ ಬಡ್ಡಿಯ ದರ ಕಡಿಮೆ ಮಾಡ್ತಾರೋ ಅಂಥ ಸಂದರ್ಭದಲ್ಲಿ ಕಡಿಮೆ ಬಡ್ಡಿ ದರ ಇರತಕ್ಕಂಥದ್ರಿಂದ ಪ್ರೇರಣೆಯಾಗಿ ಸಂಘಟನೆ ಚತುರರು ಏನು ಮಾಡ್ತಾರೆ ಅಂದರೆ ಉದ್ಯಮಶೀಲರು ಏನು ಮಾಡ್ತಾರೆ ಅಂದರೆ ಬ್ಯಾಂಕುಗಳಿಂದ ಅಥವಾ ವಿವಿಧ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡೆಯೋದ್ರ ಮೂಲಕವಾಗಿ ಹೂಡಿಕೆಯನ್ನು ಮಾಡಲು ಮುಂದಾಗ್ತಾರೆ. ಅದೇ ರೀತಿ ಬಡ್ಡಿದರ ಹೆಚ್ಚಾದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಸಾರ್ವಜನಿಕರು ತಮ್ಮಲ್ಲಿರುವಂತಹ ಹಣವನ್ನು ಬ್ಯಾಂಕುಗಳಲ್ಲಿ ಇರಿಸೋದಕ್ಕೆ ಮುಂದಾಗ್ತಾರೆ. ಹೀಗೆ ಬಡ್ಡಿ ದರದಲ್ಲಿನ ವ್ಯತ್ಯಾಸ ಅಥವಾ ಬಡ್ಡಿಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ ಹೂಡಿಕೆಯ ಮೇಲೆ ಪ್ರಭಾವ ಬೀರುತ್ತೆ, ಹೇಗೆ ಪ್ರಭಾವ ಬೀರುತ್ತೆ ಎಂಬುದನ್ನು ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತಾತ್ಮಕವಾದಂತಹ ಜ್ಞಾನವನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ತಿಳ್ಕೊಳ್ಬಹುದಾಗಿದೆ. ನೆಕ್ಸ್ಟು ಗಣಿತ ಅರ್ಥಶಾಸ್ತ್ರದಲ್ಲಿ ಉತ್ಪಾದನಾ ಸಾಧ್ಯತಾ ರೇಖೆ, ಔದ್ಯಾಸೀನ ವಕ್ರರೇಖೆಗಳ ನಿಖರ ನಿರೂಪಣೆ ಮೊದಲ ಗಣಿತಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದಲ್ಲಿನ ಉತ್ಪಾದನಾ ಸಾಧ್ಯತಾ ರೇಖೆ ಔದ್ಯಾಸೀನ ವಕ್ರರೇಖೆಗಳ ನಿಖರ ನಿರೂಪಣೆಗೆ ಅವಕಾಶವಿದೆ. ಹೆಚ್ಚು ಹೆಚ್ಚು ಗಣಿತೀಯ ತತ್ವಗಳನ್ನು ಬಳಸಿಕೊಳ್ಳುವುದರಿಂದ ಗಣಿತೀಯ ಅರ್ಥಶಾಸ್ತ್ರದ ವ್ಯಾಪ್ತಿಯು ವಿಸ್ತಾರಗೊಳ್ಳುತ್ತದೆ. ಅಂದರೆ ಗಣಿತಾತ್ಮಕ ತಂತ್ರಗಳನ್ನು ಅರ್ಥಶಾಸ್ತ್ರದ ವಿಶ್ಲೇಷಣೆಯಲ್ಲಿ ವ್ಯಾಪಕವಾಗಿ ಬಳಕೆ ಮಾಡಿಕೊಳ್ತಿರೋದ್ರಿಂದ ಗಣಿತದ ಜ್ಞಾನವನ್ನು ಅರ್ಥಶಾಸ್ತ್ರದಲ್ಲಿ ಸಂಯೋಜಿಸುವುದರ ಮೂಲಕ ಅರ್ಥಶಾಸ್ತ್ರದ ನಿಖರತೆಯನ್ನು, ಸ್ಪಷ್ಟತೆಯನ್ನು, ಸತ್ಯಾಂಶವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತಿದೆ ಅಂತೇಳಿ ಭಾವಿಸ್ಬೋದಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಗಣಿತೀಯ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಎಲ್ಲ ವಿಷಯ ತಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೀನಿ. ಸೊ ತಮ್ಮದೇನಾದ್ರೂ ಪ್ರಶ್ನೆಗಳಿದ್ದರೆ ಇದರ ಬಗ್ಗೆ ಕೇಳ್ಬೋದು. ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತಶಾಸ್ತ್ರದ ಪಾತ್ರ, ಹೇಗೆ ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತಶಾಸ್ತ್ರವನ್ನು ಬಳಕೆ ಮಾಡ್ಕೊಳ್ತೀವಿ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ರೋಲ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಎಕನಾಮಿಕ್ ಥಿಯರಿ, ಆರ್ಥಿಕ ಸಿದ್ಧಾಂತಗಳು ತಾರ್ಕಿಕ ತತ್ವದ ಆಧಾರದ ಮೇಲೆ ಪ್ರಗತಿಯನ್ನು ಹೊಂದಿ ಅತ್ಯಂತ ನಿಖರತೆ ಮತ್ತು ಸ್ಪಷ್ಟತೆಯನ್ನು ಪಡೆಯಬೇಕಾದರೆ ಗಣಿತೀಯ ತಂತ್ರಗಳನ್ನು ಬಳಸಿಕೊಳ್ಳೋದು ಅತ್ಯಂತ ಅವಶ್ಯಕವಾಗಿರುತ್ತೆ. ಈ ದೃಷ್ಟಿಯಿಂದ ಗಣಿತಶಾಸ್ತ್ರವನ್ನು ಅರ್ಥಶಾಸ್ತ್ರದ ಅಭಿವೃದ್ಧಿಗೆ ಪೂರಕವಾಗಿ ಬಳಸಿಕೊಳ್ಳಬೇಕಾಗಿರುತ್ತದೆ. ಸೊ ಇಲ್ಲಿ ನಾವು ಪರಿಗಣಿಸ್ತಕ್ಕಂಥ ಪ್ರಮುಖ ಅಂಶಗಳು ಯಾವ್ಯಾವು ಅಂತಂದರೆ, ಮೊದಲನೇದಾಗಿ ಸ್ಪಷ್ಟತೆ ಮತ್ತು ನಿಖರತೆ, ಕ್ಲಾರಿಟಿ ಆ್ಯಂಡ್ ಪ್ರೀಸಿಸ್. ಆರ್ಥಿಕ ತತ್ವಗಳಿಗೆ ಸಂಬಂಧಿಸಿದಂತೆ ಗಣಿತಶಾಸ್ತ್ರದ ತಂತ್ರಗಳನ್ನು ಅಳವಡಿಸಿ ಆರ್ಥಿಕ ಸಿದ್ಧಾಂತಗಳಲ್ಲಿ ಸ್ಪಷ್ಟತೆಯನ್ನು ಮತ್ತು ನಿಖರತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ ಬೆಲೆ ಮತ್ತು ಬೇಡಿಕೆ ನಡುವಿನ ಸಂಬಂಧ ಆಗಿರ್ಬೋದು, ಬೆಲೆ ಮತ್ತು ಪೂರೈಕೆ ನಡುವಿನ ಸಂಬಂಧವನ್ನು ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಅಂದರೆ ಬೆಲೆ ಮತ್ತು ಬೇಡಿಕೆಯ ಸಂಬಂಧವನ್ನು ವಿಶ್ಲೇಷಣೆ ಮಾಡೋದಕ್ಕೆ ಡಿ ಈಸ್ ಈಕ್ವಲ್ ಎಫ್ ಇಂಟು ಪಿ, ಬೆಲೆಯು ಬೇಡಿಕೆಯನ್ನು ಪ್ರತಿನಿಧಿಸುತ್ತದೆ, ಅಂದರೆ ಬೇಡಿಕೆಯು ಬೆಲೆಯನ್ನು ಅವಲಂಬಿಸಿದೆ ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡ್ಬೋದಾಗಿದೆ. ಅಂದರೆ ಬೆಲೆ ಎಂಬುದು ಬೇಡಿಕೆಯ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಸರಳವಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಗಣಿತಾತ್ಮಕ ಜ್ಞಾನವನ್ನು ಬಳಕೆ ಮಾಡ್ಕೊಳ್ತೀವಿ. ಸೊ ಹಾಗೆ ಸರಳತೆ ಮತ್ತು ಸಂಕ್ಷಿಪ್ತತೆ, ಸಿಂಪ್ಲಿಸಿಟಿ ಆ್ಯಂಡ್ ಕನ್ಸಿಸ್, ಸರಳತೆ ಮತ್ತು ಸಂಕ್ಷಿಪ್ತತೆ. ಆರ್ಥಿಕ ಸಿದ್ಧಾಂತಗಳಲ್ಲಿ ವಿವಿಧ ಚಲಕಗಳ ನಡುವಿನ ಸಂಬಂಧವನ್ನು ಪುಟಗಟ್ಟಲೆ ಅಥವಾ ದೀರ್ಘವಾಗಿ ವಿಶ್ಲೇಷಣೆ ಮಾಡೋದಕ್ಕೆ ಬದಲಾಗಿ ಅತ್ಯಂತ ಸರಳವಾಗಿ ಸಂಕ್ಷಿಪ್ತವಾಗಿ ಗಣಿತೀಯ ಸಮೀಕರಣಗಳು ಮತ್ತು ರೇಖಾಚಿತ್ರದ ಸಹಾಯದ ಮೂಲಕವಾಗಿ ವಿವರಿಸಬಹುದಾಗಿದೆ. ಉದಾಹರಣೆಗೆ ಇಲ್ಲಿ ವಿವರಿಸಬಹುದಾದಂತಹ ಕೆಲವೊಂದು ಉದಾಹರಣೆಗಳು ಯಾವಂದರೆ ಬೇಡಿಕೆಯ ನಿಯಮ, ಪೂರೈಕೆಯ ನಿಯಮ, ಅನುಭೋಗ ಸಿದ್ಧಾಂತ, ಉಳಿತಾಯ ಮತ್ತು ಹೂಡಿಕೆ ಸಿದ್ಧಾಂತ, ಅದರಲ್ಲೂ ವಿಶೇಷವಾಗಿ ಸೀಮಂತ ಅನುಭೋಗ, ಸೀಮಾಂತ ವೆಚ್ಚ, ಬಂಡವಾಳ ಸೀಮಾಂತ ದಕ್ಷತೆ ಮೊದಲಾದ ಪರಿಕಲ್ಪನೆ ಅರ್ಥಶಾಸ್ತ್ರದ ವಿಧಾನದಿಂದ ಸುಲಭವಾಗಿ ವಿವರಿಸಲು ಸಾಧ್ಯ ಎಂಬುದನ್ನು ತಿಳಿಯಬಹುದಾಗಿದೆ. ಇಲ್ಲಿ ಬೇಡಿಕೆಯ ನಿಯಮವನ್ನು ಉದಾಹರಿಸೋದಾದರೆ ಇತರೆ ಸಂಗತಿಗಳು ಸ್ಥಿರವಾಗಿದ್ದಂಥ ಸಂದರ್ಭದಲ್ಲಿ ಹೆಚ್ಚಾದ ಬೆಲೆಯೊಂದಿಗೆ ಬೇಡಿಕೆಯ ಪ್ರಮಾಣ ಇಳಿಕೆಯಾಗುತ್ತದೆ, ಕಡಿಮೆಯಾದಂತಹ ಬೆಲೆಯೊಂದಿಗೆ ಬೇಡಿಕೆ ಪ್ರಮಾಣ ಹೆಚ್ಚಾಗುತ್ತದೆ. ಅಂದರೆ ಬೆಲೆ ಮತ್ತು ಬೇಡಿಕೆಯ ವಿರುದ್ಧ ಸಂಬಂಧವನ್ನು ಸೊ ಈ ಬೇಡಿಕೆಯ ನಿಯಮದಲ್ಲಿ ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ನೆಕ್ಸ್ಟು ಹಲವು ಚಳಕಗಳ ನಡುವಿನ ಸಂಬಂಧದ ವಿಶ್ಲೇಷಣೆ, ಅನಾಲಿಸಿಸ್ ದಿ ರಿಲೇಷನ್ಶಿಪ್ ಅಮಂಗ್ ಸೆವರಲ್ ವೇರಿಯಬಲ್ಸ್, ಅಂದರೆ ವಿವಿಧ ಚಲಕಗಳ ನಡುವೆ ಇರತಕ್ಕಂಥ ಸಂಬಂಧಗಳನ್ನು ವಿಶ್ಲೇಷಣೆಯನ್ನು ಮಾಡಲು ಶಾಸ್ತ್ರದಲ್ಲಿ ಗಣಿತಾತ್ಮಕ ಜ್ಞಾನವನ್ನು ಬಳಕೆ ಮಾಡುವುದು ಅತ್ಯಂತ ಉಪಯುಕ್ತ ಅಂತೇಳಿ ಭಾವಿಸ್ಬೋದು. ವಿಶ್ಲೇಷಣಾತ್ಮಕ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಸಿದ್ಧಾಂತಗಳನ್ನು ವಿವರಿಸುವಾಗ ಕೇವಲ ಎರಡು ಚಲಕಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಪರಿಶೀಲನೆ ನಡೆಸಲಾಗುತ್ತದೆ. ಈ ರೀತಿ ವಿಶ್ಲೇಷಿಸುವಾಗ ಇತರೆ ಚಲಕಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕಲ್ಪಿಸಿಕೊಳ್ಳಲಾಗುತ್ತದೆ. ಆದರೆ ಗಣಿತಶಾಸ್ತ್ರದ ತಂತ್ರಗಳನ್ನು ಅರ್ಥಶಾಸ್ತ್ರದಲ್ಲಿ ಬಳಸುವುದರಿಂದ ಹಲವು ಚಲಕಗಳ ಸಂಬಂಧವನ್ನು ವಿಶ್ಲೇಷಿಸಿ ಅವುಗಳಲ್ಲಾದಂತಹ ಬದಲಾವಣೆಗಳ ಪ್ರಮಾಣವನ್ನು ವಿವರಿಸಲು ಮತ್ತು ಸುಲಭವಾಗಿ ಅರ್ಥೈಸಲು ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು. ಅಂದರೆ ಆರ್ಥಿಕ ಚಲಕಗಳ ವಿಶ್ಲೇಷಣೆಯಲ್ಲಿ ಕೇವಲ ಎರಡು ಚಲಕಗಳನ್ನು ಮಾತ್ರ ಬಳಕೆ ಮಾಡಿ ವಿಶ್ಲೇಷಣೆಯನ್ನು ಮಾಡಬಹುದು ಆರ್ಥಿಕ ಸಿದ್ಧಾಂತಗಳನ್ನು ವಿವರಿಸುವಾಗ. ಆದರೆ ಗಣಿತಾತ್ಮಕ ಜ್ಞಾನವನ್ನು ಅರ್ಥಶಾಸ್ತ್ರದಲ್ಲಿ ಬಳಸಿದಂಥ ಸಂದರ್ಭದಲ್ಲಿ ಎರಡಕ್ಕಿಂತ ಹೆಚ್ಚಿನ ಅಥವಾ ಎಷ್ಟೇ ಚಲಕಗಳ ಪ್ರಭಾವ ಇದ್ದರೂ ಸಹ ಆ ಎಲ್ಲ ಚಲಕಗಳನ್ನು ಪರಿಗಣಿಸೋದ್ರ ಮೂಲಕವಾಗಿ ಅವುಗಳನ್ನು ಸುಲಭವಾಗಿ ವಿವರಣೆಯನ್ನು ನೀಡೋದಕ್ಕೆ ಗಣಿತಾತ್ಮಕ ಅರ್ಥಶಾಸ್ತ್ರದ ಜ್ಞಾನ ಅಗತ್ಯ ಆಗತ್ತೆ ಅಂತಕ್ಕಂಥದ್ದನ್ನು ಪರಿಗಣಿಸ್ಬೋದು. ನೆಕ್ಸ್ಟು ಅನಿವಾರ್ಯತೆ, ಇನ್ನೆವಿಟಬಲ್, ಅಂದರೆ ಗಣಿತಶಾಸ್ತ್ರವನ್ನು ಹೊರತುಪಡಿಸಿ ಆರ್ಥಿಕ ವಿಚಾರಗಳನ್ನು ಅಥವಾ ಅರ್ಥಶಾಸ್ತ್ರದ ಕೆಲವೊಂದು ವಿಶ್ಲೇಷಣೆಗಳನ್ನು ಸಿದ್ಧಾಂತಗಳನ್ನು ವಿವರಿಸಲು ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದನ್ನು ವಿಶೇಷವಾಗಿ ಪರಿಗಣಿಸಬೇಕಾಗಿರ್ತಕ್ಕಂಥ ವಿಚಾರ. ಅಂದರೆ ಗಣಿತೀಯ ವಿಧಾನದಿಂದ ಲೆಕ್ಕಾಚಾರ ಮಾಡಿ ಕೆಲವೊಂದು ಪರಿಕಲ್ಪನೆಗಳನ್ನು ಅಥವಾ ಆರ್ಥಿಕ ವಿಚಾರಗಳನ್ನು ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಮತ್ತು ಅನಿವಾರ್ಯತೆ ಅಂತಕ್ಕಂಥದ್ದನ್ನು ಪರಿಗಣಿಸಬೇಕಾಗಿರ್ತಕ್ಕಂಥ ಅಂಶ. ಸೊ ಇದರಲ್ಲಿ ಉದಾಹರಣೆ ಅಂತಂದರೆ ಆದಾನ ಮತ್ತು ವಿಧಾನ ವಿಶ್ಲೇಷಣೆ, ಇನ್ಪುಟ್ ಔಟ್ಪುಟ್ ಅನಾಲಿಸಿಸ್, ಅಂದರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲಾಗುವಂತಹ ಉತ್ಪಾದನಾಂಗಗಳ ಪ್ರಮಾಣ ಮತ್ತು ಉತ್ಪಾದನೆಯ ಪ್ರಮಾಣವನ್ನು ವಿಶ್ಲೇಷಣೆಯನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಗಣಿತಾತ್ಮಕ ಜ್ಞಾನವನ್ನು ತಂತ್ರವನ್ನು ನಿಯಮಗಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ಪರಿಗಣಿಸಬೇಕಾಗಿರ್ತಕ್ಕಂಥ ಅಂಶ. ನೆಕ್ಸ್ಟು ಪ್ರಾಯೋಗಿಕ ಪರೀಕ್ಷೆ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್. ಗಣಿತಶಾಸ್ತ್ರದ ಸಹಾಯದಿಂದ ಆರ್ಥಿಕ ಸಿದ್ಧಾಂತಗಳನ್ನು ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸುವಂತಹ ಪ್ರಕ್ರಿಯೆಯನ್ನು ಕಾಣ್ಬೋದು. ಸೊ ಇಲ್ಲಿ ನೈಜ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಿರುತ್ತದೆ. ವೈಜ್ಞಾನಿಕ ಹಿನ್ನೆಲೆಯಿಂದ ಆರ್ಥಿಕ ಸಿದ್ಧಾಂತಗಳನ್ನು ಗಣಿತೀಯ ತಂತ್ರಗಳನ್ನು ಬಳಸಿ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಅವಕಾಶಗಳು ಲಭ್ಯ ಇರುತ್ತೆ. ಸೊ ಇದರಲ್ಲಿ ಉದಾಹರಣೆಗೆ ಪ್ರತಿಫಲನ ನಿಯಮಗಳು, ಅದೇ ರೀತಿ ಆದಾನ ವಿಧಾನ ವಿಶ್ಲೇಷಣೆ, ಬಂಡವಾಳ ಮತ್ತು ಉತ್ಪನ್ನದ ನಡುವೆ ಇರುವಂತಹ ಅನುಪಾತ, ವಿವಿಧ ಉತ್ಪಾದನಾ ಅಂಗಗಳಿಗೆ ಕೊಡುವಂತಹ ಪ್ರತಿಫಲ. ಸೊ ಇಂತಹ ಆರ್ಥಿಕ ಪರಿಕಲ್ಪನೆಗಳನ್ನು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಪ್ರಾಯೋಗಿಕ ಪರೀಕ್ಷೆ ಎಂಬ ವಿಷಯವನ್ನು ಬಳಕೆ ಮಾಡಿಕೊಳ್ಬೋದು. ನೆಕ್ಸ್ಟು ರೇಖಾಚಿತ್ರದ ವಿಶ್ಲೇಷಣೆ, ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತದ ಪಾತ್ರವನ್ನು ಹೇಗೆ ರೇಖಾಚಿತ್ರದ ವಿಶ್ಲೇಷಣೆಯ ಮೂಲಕವಾಗಿ ಬಳಸ್ತೀವಿ ಅಂತಂದರೆ ಗ್ರಾಫಿಕಲ್ ಅನಾಲಿಸಿಸ್ ಅಂತೇಳಿ ಕರಿತೀವಿ. ಆರ್ಥಿಕ ಸಿದ್ಧಾಂತಗಳನ್ನು ಗಣಿತೀಯ ಸಮೀಕರಣದ ಮೂಲಕ ವಿಶ್ಲೇಷಿಸಲು ಸಾಧ್ಯವಿರುತ್ತದೆ. ಈ ರೀತಿಯಲ್ಲಿ ವಿಶ್ಲೇಷಣೆ ಗಣಿತೀಯ ಸಿದ್ಧಾಂತಗಳಿಗೆ ಸರಳತೆ ಸ್ಪಷ್ಟತೆಯನ್ನು ಒದಗಿಸಿಕೊಡುತ್ತದೆ. ರೇಖಾಚಿತ್ರ ನೋಡಿದ ತಕ್ಷಣ ಸುಲಭವಾಗಿ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು. ಉದಾಹರಣೆಗೆ ಬೇಡಿಕೆಯ ನಿಯಮ, ಬೇಡಿಕೆಯ ನಿಯಮದಲ್ಲಿ ಓ ಎಕ್ಸ್ ಅಕ್ಷದಲ್ಲಿ ಬೇಡಿಕೆಯ ಪ್ರಮಾಣವನ್ನು, ಓ ವೈ ಅಕ್ಷದಲ್ಲಿ ಬೆಲೆಯ ಪ್ರಮಾಣವನ್ನು ಮಾಪನ ಮಾಡ್ತೇವೆ. ಬೇಡಿಕೆಯ ರೇಖೆ ಎಡದಿಂದ ಬಲಕ್ಕೆ ಇಳಿಜಾರನ್ನು ಹೊಂದಿರುತ್ತೆ. ಈ ಬೇಡಿಕೆಯ ರೇಖೆ ಏನನ್ನು ತಿಳಿಸುತ್ತೆ ಅಂತಂದರೆ ಬೆಲೆ ಮತ್ತು ಬೇಡಿಕೆ ಇರುವಂತಹ ವಿಪರ್ಯಾಯ ಸಂಬಂಧ, ವಿರುದ್ಧ ಸಂಬಂಧವನ್ನು ತಿಳಿಸುತ್ತೆ. ಯಾಕೆ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತಂದರೆ ಬೆಲೆ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಬೇಡಿಕೆಯ ಪ್ರಮಾಣ ಕಡಿಮೆ ಇರುತ್ತೆ, ಹಾಗೆ ಬೆಲೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಬೇಡಿಕೆಯ ಪ್ರಮಾಣ ಹೆಚ್ಚಾಗುತ್ತೆ. ಸೊ ಹೀಗೆ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖ ಆಗಿರ್ತಕ್ಕಂಥದ್ದನ್ನು ರೇಖಾಚಿತ್ರದ ಮೂಲಕವಾಗಿ ತಿಳ್ಕೊಳ್ಬೋದು. ಹಾಗೆಯೇ ನೀಡಿಕೆಯ ನಿಯಮ ಅಥವಾ ಪೂರೈಕೆ ನಿಯಮದಲ್ಲಿ ಪೂರೈಕೆ ರೇಖೆ ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿರುತ್ತದೆ. ಸೊ ಇದು ಬೇಡಿಕೆಯ ನಿಯಮಕ್ಕೆ ವಿರುದ್ಧವಾಗಿರುತ್ತೆ ಅಥವಾ ಬೇಡಿಕೆಯ ರೇಖೆಗೆ ವಿರುದ್ಧವಾದಂತಹ ಸನ್ನಿವೇಶ ಹೊಂದಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಬೋದು. ಅದೇ ರೀತಿ ಆರ್ಥಿಕ ಆವರ್ತಗಳು, ಆರ್ಥಿಕ ಆವರ್ತಗಳು ಹೇಗಿರುತ್ತೆ ಅಂತಂದರೆ ಸಾಮಾನ್ಯವಾಗಿ ಏರಿಳಿತಗಳನ್ನು ಹೊಂದಿರುತ್ತೆ. ಹೇಗೆ ಹಾವು ಚಲಿಸ್ತಾ ಹೋಗುತ್ತೋ ಆ ರೀತಿಯಲ್ಲಿ ಆರ್ಥಿಕ ಆವರ್ತಗಳು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹೀಗೆ ಚಲಿಸ್ತಾ ಹೋಗ್ತಿರುತ್ತೆ. ಸೊ ಆ ಸಂದರ್ಭದಲ್ಲಿ ಆರ್ಥಿಕ ಆವರ್ತಗಳ ವಿವಿಧ ಹಂತಗಳನ್ನು ತಿಳಿಯೋದಕ್ಕೆ ಸಹಾಯ ಆಗುತ್ತೆ. ಆರ್ಥಿಕ ಆವರ್ತದಲ್ಲಿ ಯಾವುದು ಅತ್ಯಂತ ಕೆಳಗಿನ ಬಿಂದು ಇರುತ್ತೋ ಅದನ್ನು ಆರ್ಥಿಕ ಮುಗ್ಗಟ್ಟು ಅಂತೇಳಿ ಕರಿತೀವಿ. ನೆಕ್ಸ್ಟು ಮೇಲೇರ್ತಿರ್ತಕ್ಕಂಥದ್ದನ್ನು ಆರ್ಥಿಕ ಚೇತರಿಕೆ ಅಂತೇಳಿ ಕರಿತೀವಿ. ನೆಕ್ಸ್ಟು ಅತ್ಯಂತ ಮೇಲ್ತುದಿಯನ್ನು ಶೃಂಗ ಅಂತೇಳಿ ಕರಿತೀವಿ ಅಥವಾ ಆರ್ಥಿಕ ಉತ್ಕೃಷ್ಟದ ಬಿಂದು ಅಂತೇಳಿ ಕರಿತೀವಿ. ನೆಕ್ಸ್ಟು ಕೆಳಗೆ ಇಳಿತಿರ್ತಕ್ಕಂಥದ್ದನ್ನು ಆರ್ಥಿಕ ಹಿಂಜರಿತ ಅಂತೇಳಿ ಪರಿಗಣಿಸ್ತೀವಿ. ಸೊ ಹೀಗೆ ಆರ್ಥಿಕ ಆವರ್ತಗಳ ವಿವಿಧ ಹಂತಗಳನ್ನು ತಿಳಿಯೋದಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟು ಮಾರುಕಟ್ಟೆಯಲ್ಲಿನ ಬೇಡಿಕೆ ನಿಯಮ, ನೀಡಿಕೆಯ ನಿಯಮ, ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ, ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಸೊ ಇವುಗಳನ್ನು ಅತ್ಯಂತ ಸರಳವಾಗಿ ಸ್ಪಷ್ಟವಾಗಿ ರೇಖಾಚಿತ್ರದ ಮೂಲಕವಾಗಿ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಗಣಿತದ ಜ್ಞಾನವನ್ನು ವ್ಯಾಪಕವಾಗಿ ಬಳಕೆ ಮಾಡ್ಕೊಳ್ತೀವಿ ಅಂತನನ್ನು ತಿಳಿಬಹುದಾಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುನ್ನಂದಾಜು, ಫೋರ್ಕ್ಯಾಸ್ಟಿಂಗ್. ಸೊ ಸಂಗ್ರಹಿಸಿದಂತಹ ಅಂಕಿಅಂಶಗಳನ್ನು ಗಣಿತಶಾಸ್ತ್ರದ ಸಮೀಕರಣಗಳಲ್ಲಿ ಬಳಸಿ ಆರ್ಥಿಕ ಚಲಕಗಳಲ್ಲಿ ಭವಿಷ್ಯದಲ್ಲಾಗುವ ಬದಲಾವಣೆಗಳ ಪ್ರಮಾಣಗಳನ್ನು ಅಂದಾಜಿಸಲು ಸಾಧ್ಯವಿರ್ತದೆ. ಉದಾಹರಣೆಗೆ ಜನಸಂಖ್ಯೆ ಹೆಚ್ಚಳ, ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಮಾಣ, ಆದಾಯ ಮತ್ತು ವೆಚ್ಚದ ಪ್ರಮಾಣ, ಬೇಡಿಕೆ, ನೀಡಿಕೆ ಮೊದಲಾದ ಬಗೆಗಳ ಮುಂದಾಂದಾಜುಗಳನ್ನು ಗಣಿತಶಾಸ್ತ್ರ ಅರ್ಥಶಾಸ್ತ್ರಕ್ಕೆ ಗಣಿತಶಾಸ್ತ್ರದ ಮೂಲಕ ಅರ್ಥಶಾಸ್ತ್ರದಲ್ಲಿ ವಿಶ್ಲೇಷಿಸಲು ಸಹಕಾರಿಯಾಗಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಉದಾಹರಣೆಗೆ ಬೇಡಿಕೆ ಮುನ್ನಂದಾಜು ಅಂತಂದರೆ ಸಂಗ್ರಹಿಸಲಾಗಿರ್ತಕ್ಕಂಥ ಬೇಡಿಕೆ ಅಂಕಿಅಂಶಗಳನ್ನು, ಉದಾಹರಣೆಗೆ ಒಂದು ಕೈಗಾರಿಕೆಯಲ್ಲಿ ಉತ್ಪಾದಿಸುವಂತಹ ಸರಕಿನ ಮುಂದಿನ ಬೇಡಿಕೆ ಹೇಗಿದೆ ಅಂತಕ್ಕಂಥದ್ದನ್ನು ಅಂದಾಜಿಸಲು, ಅದೇ ಕೈಗಾರಿಕೆ ಇಂದಿನ ವಿವಿಧ ವರ್ಷಗಳಲ್ಲಿ ಮಾರಾಟ ಮಾಡಿರ್ತಕ್ಕಂಥ ವಸ್ತುಗಳ ಪ್ರಮಾಣ ಅಥವಾ ಬೇಡಿಕೆಯ ಪ್ರಮಾಣ ಹೇಗಿತ್ತು ಎಂಬ ಅಂಕಿಅಂಶಗಳನ್ನು ಪರಿಗಣಿಸೋದ್ರ ಮೂಲಕವಾಗಿ ವೈ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಎಂಬ ಸಮೀಕರಣವನ್ನು ಬಳಕೆ ಮಾಡುವುದರ ಮೂಲಕ ಮುಂದಿನ ವರ್ಷದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಹೇಗೆ ಬೇಡಿಕೆಯನ್ನು ಅಂದಾಜಿಸಲಿಕ್ಕೆ ಸಾಧ್ಯ ಎಂಬುದನ್ನು ಲೀಸ್ಟ್ ಸ್ಕ್ವೇರ್ ಮೆಥಡ್ ಮೂಲಕ ವಿವರಿಸಲು ಸಾಧ್ಯ ಇದೆ ಎಂಬುದನ್ನು ತಿಳ್ಕೊಳ್ಬೋದಾಗಿದೆ. ನೆಕ್ಸ್ಟು, ಕನಿಷ್ಠತೆ ಮತ್ತು ಗರಿಷ್ಠತೆ ಸಮಸ್ಯೆಗಳಿಗೆ ಪರಿಹಾರ, ರೆಮಿಡಿ ಟು ಮ್ಯಾಕ್ಸಿಮೈಸೇಷನ್ ಆ್ಯಂಡ್ ಮಿನಿಮೈಸೇಷನ್ ಪ್ರಾಬ್ಲಮ್. ಗಣಿತಶಾಸ್ತ್ರವನ್ನು ಆರ್ಥಿಕ ಸಮಸ್ಯೆಗಳ ವಿಶ್ಲೇಷಣೆಯಲ್ಲಿ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಆರ್ಥಿಕ ವಿಷಯಗಳ ವಿಶ್ಲೇಷಣೆಯಲ್ಲಿ ಹೆಚ್ಚು ಉಪಯುಕ್ತವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸಲು ಸಾಧ್ಯವಿದೆ. ಅರ್ಥಶಾಸ್ತ್ರದಲ್ಲಿ ಕನಿಷ್ಠತೆಗೆ ಸಂಬಂಧಿಸಿದ ಸಮಸ್ಯೆಗಳಾದ ಬಡತನ, ನಿರುದ್ಯೋಗ, ಹಣದುಬ್ಬರ, ವೆಚ್ಚ, ನಷ್ಟ, ಸವಕಳಿ ಮೊದಲಾದ ಅಂಶಗಳನ್ನು ಹೇಗೆ ಕನಿಷ್ಠಗೊಳಿಸಬಹುದು ಎಂಬುದಕ್ಕೆ ಪರಿಹಾರಗಳನ್ನು ಗಣಿತೀಯ ತಂತ್ರಗಳನ್ನು ಬಳಸುವುದರ ಮೂಲಕ ತಿಳ್ಕೊಳ್ಬಹುದಾಗಿದೆ ವಿದ್ಯಾರ್ಥಿಗಳೇ. ಹಾಗೆಯೇ ರಾಷ್ಟ್ರೀಯತೆಗೆ ಸಂಬಂಧಿಸಿದ ರಾಷ್ಟ್ರೀಯ ಆದಾಯ, ಲಾಭ, ಯೋಗಕ್ಷೇಮದ ಪ್ರಮಾಣ, ತುಷ್ಟಿಗುಣ, ಉತ್ಪಾದನೆ, ತೃಪ್ತಿ ಮೊದಲಾದವುಗಳನ್ನು ಗಣಿತೀಯ ಶಾಸ್ತ್ರ, ಅವಕಲನ ಶಾಸ್ತ್ರ, ಸರಳ ರೇಖಾಬಿಂಬಕ, ಸರಳ ರೇಖಾಬಿಂಬಕ ಕಾರ್ಯಯೋಜನೆ ಮೊದಲಾದವುಗಳ ಮೂಲಕ ಹೇಗೆ ಪರಿಹಾರಗಳನ್ನು ಒದಗಿಸಲು ಸಾಧ್ಯ ಎಂಬುದನ್ನು ಗಣಿತಶಾಸ್ತ್ರದ ಜ್ಞಾನದ ಮೂಲಕವಾಗಿ ತಿಳಿಯಬಹುದಾಗಿದೆ. ಆರ್ಥಿಕ ಸಿದ್ಧಾಂತಕ್ಕೆ ಆಧಾರಗಳು, ಬೇಸ್ ಆಫ್ ಎಕನಾಮಿಕ್ ಥಿಯರಿ. ಅರ್ಥಶಾಸ್ತ್ರ ಆರ್ಥಿಕ ಸಿದ್ಧಾಂತಗಳಿಗೆ ಆಧಾರವಾಗಿದೆ, ಅಂದರೆ ಗಣಿತಶಾಸ್ತ್ರ ಆರ್ಥಿಕ ಸಿದ್ಧಾಂತಗಳಿಗೆ ಆಧಾರವಾಗಿದೆ. ಗಣಿತದಲ್ಲಿ ಇರ್ತಕ್ಕಂಥ ತಂತ್ರಗಳನ್ನು ಆರ್ಥಿಕ ವಿಶ್ಲೇಷಣೆಯಲ್ಲಿ ಬಳಕೆಯನ್ನು ಮಾಡಿಕೊಂಡಾಗ ಅತ್ಯಂತ ಖಚಿತತೆ, ಸ್ಪಷ್ಟತೆ ಮತ್ತು ಸರಳತೆಯನ್ನು ಹೊಂದೋದಿಕ್ಕೆ ಹೇಗೆ ಸಾಧ್ಯ ಎಂಬುದನ್ನು ವಿಶ್ಲೇಷಣೆ ಮಾಡ್ಬೋದಾಗಿದೆ ವಿದ್ಯಾರ್ಥಿಗಳೇ. ಸೊ ಇದಕ್ಕೆ ಉದಾಹರಣೆ ಅಂತಂದರೆ ಬೇಡಿಕೆಯ ನಿಯಮ, ಹಣದ ಮೌಲ್ಯ ಸಿದ್ಧಾಂತ, ಉಳಿತಾಯ ಮತ್ತು ಹೂಡಿಕೆ ಸಿದ್ಧಾಂತ. ಸೊ ಈ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ಅಂದರೆ ಆರ್ಥಿಕ ವಿಶ್ಲೇಷಣೆಯಲ್ಲಿ ಗಣಿತಶಾಸ್ತ್ರದ ಪಾತ್ರ ಹೇಗಿದೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ. ಈ ಸಂಚಿಕೆಯನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ತುಮಕೂರಿನ ಶ್ರೀದೇವಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಸುರೇಶ್ ಸಿ. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ವಿನುತ್ ಟಿ ಕೆ.